ನಮಸ್ಕಾರ, ಊಟ ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ ಸಿಎಫ್ಟಿಆರ್ಐನ ಧ್ವನಿಪತ್ರಿಕೆ. ಪ್ರತಿಪಕ್ಷ ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ಊಟ ಪಾಠ ತರಲಿದೆ. ಸಂಪುಟ 1, ಸಂಚಿಕೆ 3, ಏಪ್ರಿಲ್ 5, 2019. ಈ ಸಂಚಿಕೆಯ ಊಟ ಪಾಠದಲ್ಲಿ ನೀವು ಸವಿಯಲಿದ್ದೀರಿ ಮೆಕ್ಕೆಜೋಳ ಎನ್ನುವ ಅಮೋಘ ಕಾಳು, ಜೀವಾಧಾರವಾದ ಪಿಷ್ಟ, ಐಸ್ಕ್ರೀಂ ವಿಜ್ಞಾನ ಹಾಗೂ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಎಂದರೆ ಏನು, ಡಾಕ್ಟರ್ ಕಲಾರಂಗಸ್ವಾಮಿಯವರೊಂದಿಗೆ ಸಂದರ್ಶನ.
ಮೆಕ್ಕೆಜೋಳ ಎನ್ನುವ ಅಮೋಘ ಕಾಳು. ರಸ್ತೆಯಲ್ಲಿ ನಡೆಯುವಾಗ ಭುಟ್ಟ ಸುಡುತ್ತಿರುವ ಪರಿಮಳ ಮೂಗಿಗೆ ಅಡರಿತೆನ್ನಿ. ಆಹಾ, ಎಂತಹ ಆಕರ್ಷಣೆಯಲ್ಲವೇ! ಭುಟ್ಟ ಎಂದರೆ ಕೆಂಡದಲ್ಲಿ ಸುಟ್ಟ ತಾಜಾ ಮೆಕ್ಕೆಜೋಳದ ತೆನೆ. ಮೆಕ್ಕೆಜೋಳದ ತಿನಿಸುಗಳಲ್ಲಿ ಒಂದು ಅವತಾರ ಅಷ್ಟೆ. ಇದಲ್ಲದೆ ಹಬೆಯಲ್ಲೋ ನೀರಿನಲ್ಲೋ ಬೇಯಿಸಿ ಒಂದಿಷ್ಟು ಬೆಣ್ಣೆ, ನಿಮಗಿಷ್ಟವಾದ ಮಸಾಲೆ ಸೇರಿಸಿದ ತಿನಿಸು ಇದೆ. ಬೇಬಿಕಾರ್ನ್ ಮಂಚೂರಿಯನ್ ಹಾಗೆಯೇ ಸುಪ್ರಸಿದ್ಧ ಪಂಜಾಬಿ ಮಕ್ಕೇಕಾ ರೊಟ್ಟಿ ಇದರ ಇತರ ಅವತಾರಗಳು. ಇದೊಂದು ಅಮೋಘ ಕಾಳು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇಂಗ್ಲಿಷ್ನಲ್ಲಿ ಮೇಯ್ಸ್ ಅಥವಾ ಕಾರ್ನ್ ಎಂದು ಕರೆಸಿಕೊಳ್ಳುವ ಮೆಕ್ಕೆಜೋಳ ಅಥವಾ ಗೋವಿನ ಜೋಳದಲ್ಲಿ ಹಲವಾರು ಬಗೆಗಳಿವೆ. ಇವು ಒಂದೊಂದು ಹವೆಗೆ ಒಗ್ಗುವಂತಹವು. ಎಲ್ಲಿ ಬೆಳೆಯುತ್ತವೆ ಎನ್ನುವುದನ್ನು ಅವಲಂಬಿಸಿ ಉಷ್ಣವಲಯದ ಮೆಕ್ಕೆ, ಸಮಶೀತೋಷ್ಣವಲಯದ ಮೆಕ್ಕೆ ಹಾಗೂ ಶೀತವಲಯದ ಮೆಕ್ಕೆ ಎಂದು ಮೂರು ಬಗೆಗಳನ್ನು ಗುರುತಿಸಬಹುದು. ಈ ಬೆಳೆಯನ್ನು ಕಾಳುಗಳ ಆಕಾರವನ್ನು ಗುರುತಿಸಿಯೂ ವಿಂಗಡಿಸುತ್ತಾರೆ. ಫ್ಲಿಂಟ್, ಡೆಂಟ್, ಫ್ಲೋರಿ, ವ್ಯಾಕ್ಸಿ, ಸ್ವೀಟ್ ಮತ್ತು ಪಾಪ್ಕಾರ್ನ್ ಎನ್ನುವ ಬಗೆಗಳಿವೆ. ಈ ಹೆಸರುಗಳು ಕಾಳಿನಲ್ಲಿರುವ ಪಿಷ್ಟದ ಸ್ವರೂಪವನ್ನು ಸೂಚಿಸುತ್ತದೆ. ಕಾಳು ಗಟ್ಟಿಯಾಗಿದೆಯೋ, ಮೃದುವಾಗಿದೆಯೋ, ಸಿಹಿಯೋ, ಅರಳುವ ಬಗೆಯೋ ಎನ್ನುವುದೆಲ್ಲವೂ ಅದರೊಳಗಿರುವ ಪಿಷ್ಟವನ್ನು ಅವಲಂಬಿಸಿದೆ. ಡೆಂಟ್ಕಾರ್ನ್, ಹೆಸರೇ ಹೇಳುವಂತೆ ಇದರ ತಲೆಯಲ್ಲಿ ಒಂದು ಕುಳಿಯಿರುತ್ತದೆ. ಒಳಗಿರುವ ಗಟ್ಟಿಯಾದ ಹಾಗೂ ಮೃದುವಾದ ಪಿಷ್ಟಗಳು ಅಸಮವಾಗಿ ಒಣಗಿರುವುದರಿಂದ ಈ ಕುಳಿ ಉಂಟಾಗಿರುತ್ತದೆ. ಫ್ಲಿಂಟ್ಕಾರ್ನಿನ ಕಾಳು ಕಲ್ಲಿನ ಚೂರಿನಂತೆ ಗಟ್ಟಿ, ಗಾಜಿನಂತೆ ಸ್ವಲ್ಪ ಪಾರವಾಗಿದ್ದು ಸ್ವಲ್ಪವೇ ಸ್ವಲ್ಪ ಮೃದುವಾದ ಪಿಷ್ಟವಿದೆ. ತಗ್ಗಿ ಇಲ್ಲದ ಕಾಳು ಇದು. ಫ್ಲೋರ್ಕಾರ್ನಿನಲ್ಲಿ ಬಹುತೇಕ ಮೃದುವಾದ ಪಿಷ್ಟವಿದ್ದು ಸುಲಭವಾಗಿ ಪುಡಿಗಟ್ಟಬಲ್ಲ ಕಾಳುಗಳಿವೆ. ಸ್ವೀಟ್ಕಾರ್ನ್ ಮತ್ತೊಂದು ಜನಪ್ರಿಯ ಬಗೆ. ಇದರ ಕಾಳುಗಳಲ್ಲಿ ಸಕ್ಕರೆ ತುಂಬಿಕೊಂಡು ಅರೆಪಾರದರ್ಶಕವಾಗಿರುತ್ತದೆ. ಬೇರೆ ಬಗೆಗಳಲ್ಲಾಗುವಂತೆ ಈ ಸಕ್ಕರೆ ಪೂರ್ತಿಯಾಗಿ ಪಿಷ್ಟ ರೂಪಕ್ಕೆ ಪರಿವರ್ತನೆ ಆಗುವುದಿಲ್ಲ. ಇದು ಕಾಡು ಮೆಕ್ಕೆಜೋಳದಲ್ಲೇ ಹುಟ್ಟಿದ ಒಂದು ವಿಕೃತಿ ಎಂದು ಉತ್ತರ ಅಮೆರಿಕದ ಭಾರತೀಯರು ಇದನ್ನು ಕೃಷಿ ಮಾಡುತ್ತಿದ್ದರು ಎಂದು ಹೇಳುತ್ತಾರೆ. ಕಾಳುಗಳಲ್ಲಿ ಇನ್ನೂ ಹಾಲು ತುಂಬಿಕೊಂಡಿರುವ ಎಳಸು ಸ್ಥಿತಿಯಲ್ಲಿಯೇ ತೆನೆಗಳನ್ನು ಕೊಯ್ಲು ಮಾಡುತ್ತಾರೆ. ಇದನ್ನು ತರಕಾರಿಯಾಗಿಯೂ ಬಳಸಬಹುದು. ಬಲಿಯುವುದಕ್ಕೂ ಮುನ್ನವೇ ಕೊಯ್ಲು ಮಾಡುವ ಮತ್ತೊಂದು ಮೆಕ್ಕೆಜೋಳದ ಬಗೆ ಬೇಬಿಕಾರ್ನ್. ಇದರ ಕಡ್ಡಿ ಗಿಡ್ಡನಾಗಿದ್ದು ತೆನೆ ಪುಟ್ಟದಾಗಿ ಎಳಸಾಗಿರುತ್ತದೆ. ಬೇಬಿಕಾರ್ನಿನ ಇಡೀ ತೆನೆಯನ್ನೇ ಹಸಿಯಾಗಿಯೂ ಬೇಯಿಸಿಯೂ ಸೇವಿಸುತ್ತಾರೆ. ಮೆಕ್ಸಿಕೋ ಇದರ ತವರು ಎಂದರೂ ಕರ್ನಾಟಕದಲ್ಲಿರುವ ಕೆಲವು ಹೊಯ್ಸಳ ದೇವಾಲಯಗಳ ಶಿಲ್ಪಗಳಲ್ಲಿ ಮೆಕ್ಕೆಜೋಳದ ತೆನೆಗಳನ್ನೇ ಹೋಲುವ ಶಿಲ್ಪಗಳಿರುವುದನ್ನು ಕಾಣಬಹುದು. ಕೊಲಂಬಸ್ ಅಮೆರಿಕಕ್ಕೆ ಪ್ರವಾಸ ಮಾಡುವ ಮುನ್ನವೇ ಇದು ಭಾರತದಲ್ಲಿ ಇತ್ತು ಎಂದು ಇದರಿಂದ ತೋರುತ್ತದೆ. ಆದರೆ ಇದು ಸರಿಯಲ್ಲ. ಈ ಶಿಲೆಗಳಲ್ಲಿ ಇರುವಂತಹದ್ದು ಮೆಕ್ಕೆಜೋಳವಲ್ಲ, ಭಾರತದಲ್ಲಿ ಹಿಂದೆ ಬೆಳೆಯುತ್ತಿದ್ದ ಬೇರೆ ಯಾವುದೋ ತರಕಾರಿ ಇರಬೇಕು ಎಂದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಗಣೇಶಯ್ಯ ತರ್ಕಿಸಿದ್ದಾರೆ. ಅದೇನೇ ಇರಲಿ, ಮೆಕ್ಕೆಜೋಳ ಪ್ರಮುಖ ಮುಂಗಾರು ಬೆಳೆಗಳಲ್ಲಿ ಒಂದು. ಬೆಳಕನ್ನು ಆಹಾರವನ್ನಾಗಿ ಪರಿವರ್ತಿಸುವುದರಲ್ಲಿ ಇದು ಬಲು ಸಕ್ಷಮವಾದ್ದರಿಂದ ಹೆಚ್ಚು ಇಳುವರಿ ನೀಡುವ ಬೆಳೆಯೂ ಹೌದು. ಪೋಷಕಾಂಶಗಳು ಹಾಗೂ ಹಲವು ಸಸ್ಯ ಮೂಲದ ರಾಸಾಯನಿಕಗಳ ಆಕರ. ಕಾಳಿನ ಅತ್ಯಂತ ಒಳಗೆ ಎಣ್ಣೆ ತುಂಬಿದ ಮುಕ್ಕಣ್ಣು ಇದೆ. ನಡುಪದರದಲ್ಲಿ ಪಿಷ್ಟ ಹಾಗೂ ಗ್ಲೂಟೆನ್ ಪ್ರೋಟೀನ್ಗಳಿವೆ. ಹೊರಗೆ ಗ್ಲೂಟೆನ್ ಮತ್ತು ನಾರು ಇರುವ ತೌಡು ಇದೆ. ಮೆಕ್ಕೆಜೋಳದಲ್ಲಿ ಥೈಮಿನ್, ಫೋಲೇಟ್ಗಳು, ನಾರಿನ ಅಂಶ, ಸಿ ಜೀವಸತ್ವ, ಎ ಜೀವಸತ್ವ, ಮ್ಯಾಂಗನೀಸ್ ಮತ್ತು ಬಿ5 ಜೀವಸತ್ವಗಳಿವೆ. ಕ್ಯಾರೋಟಿನಾಯ್ಡ್ಗಳು, ಫಿನಾಲಿಕ್ ಸಂಯುಕ್ತಗಳು ಮತ್ತು ಫೈಟೋಸ್ಟಿರಾಲ್ಗಳಂತಹ ಆರೋಗ್ಯದ ದೃಷ್ಟಿಯಿಂದ ಲಾಭಕರವಾದ ಹಲವಾರು ರಾಸಾಯನಿಕಗಳು ಇವೆ. ಮೆಕ್ಕೆಜೋಳದ ಒಂದು ಚಮಚ ಎಣ್ಣೆ ಒಂದು ಮಗು ಇಲ್ಲವೇ ಮನುಷ್ಯನಿಗೆ ನಿತ್ಯ ಬೇಕಾಗುವ ಎಲ್ಲ ಕೊಬ್ಬಿನಾಮ್ಲಗಳನ್ನು ಪೂರೈಸಬಲ್ಲದು. ಮೆಕ್ಕೆಜೋಳದ ಎಣ್ಣೆ ಟೋಕೋಫೆರಾಲ್ ಹಾಗೂ ಈ ಜೀವಸತ್ವಗಳಿಂದ ತುಂಬಿದೆ. ಮೆಕ್ಕೆಜೋಳದ ತೆನೆಯಲ್ಲಿರುವ ಕೇಶರದ ರೋಮಗಳ ಕಷಾಯ ಬೇರು, ಎಲೆಗಳು ಮತ್ತು ತೆನೆಯನ್ನು ಮೂತ್ರಪಿಂಡದ ಖಾಯಿಲೆಗಳು, ವಾಂತಿಭೇದಿಯೇ ಮೊದಲಾದ ಜಠರದ ತೊಂದರೆಗಳ ಚಿಕಿತ್ಸೆಗೆ ಬಳಸುವುದು ಪರಂಪರೆಯಲ್ಲಿ ಬಂದಿದೆ. ಮೆಕ್ಕೆಜೋಳದಲ್ಲಿರುವ ಟೋಕೋಫೆರಾಲ್, ಟೋಕೋಟ್ರೈಇನಾಲ್ಗಳು, ಫೈಟೋಸ್ಟಿರಾಲ್ಗಳು ಮತ್ತು ನಾರಿನ ಅಂಶಗಳು ನಮ್ಮ ಹೃದಯ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುತ್ತವೆ. ಕೇಶರದ ರೋಮಗಳಲ್ಲಿ ಮೈಸಿನಿಕ್ ಆಮ್ಲ, ಕೊಬ್ಬು, ರಾಳ, ಸಕ್ಕರೆ, ಲೋಳೆ, ಲವಣಗಳು, ನಾರು ಮೊದಲಾದ ಆಹಾರಕ್ಕೆ ಅನುಕೂಲವಾಗುವ ಅಂಶಗಳು ಇವೆ. ಇವೆಲ್ಲ ಇದ್ದಾಗಿಯೂ ಮೆಕ್ಕೆಜೋಳವನ್ನು ಸಾಮಾನ್ಯವಾಗಿ ಗೋವಿನ ಜೋಳ ಎಂದೇ ಕರೆಯುತ್ತಾರೆ. ಇದನ್ನು ಹಕ್ಕಿಗಳಿಗೆ ಹಾಗೂ ಪಶು ಆಹಾರವಾಗಿ ಬಳಸುತ್ತಾರೆ. ಕೈಗಾರಿಕೆಯ ಮಟ್ಟಿಗೆ ಮೆಕ್ಕೆಜೋಳವನ್ನು ಜೋಳದ ಹಿಟ್ಟು, ತುಣುಕುಗಳು, ಪಿಷ್ಟ, ತಾರ್ತೀಯ ಅಥವಾ ರೊಟ್ಟಿಗಳು, ಕುರುಕಲು ತಿನಿಸು, ಅವಲಕ್ಕಿ, ಮೆಕ್ಕೆಜೋಳದ ಎಣ್ಣೆ, ಕಾರ್ನ್ ಸಿರಪ್ ಅಥವಾ ಪಾಕ, ಅರಳು ಹಾಗೂ ಜೈವಿಕ ಇಂಧನಕ್ಕಾಗಿ ಎಥನಾಲ್ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತಿದೆ. ಇಂತಹ ಬಹುತೇಕ ಉಪಯೋಗಗಳಿಗೆ ಮೆಕ್ಕೆಜೋಳದ ಪಿಷ್ಟವೇ ಮೂಲ. ಶಾಯಿ, ಸಾಬೂನು, ಮಿಠಾಯಿಗಳು, ಪಾಕ, ಕೆಚ್ಚಪ್ಪು, ಟೂತ್ಪೇಸ್ಟ್, ಸುಗಂಧ ದ್ರವ್ಯಗಳು, ಬೆಣ್ಣೆಯಂತಹ ಮಯೋನೇಸ್, ಗೋಡೆಗೆ ಹಚ್ಚುವ ಪೇಪರ್, ಬಣ್ಣದ ಪೆನ್ಸಿಲ್ಗಳು, ಪೇಂಟ್, ಯೋಗರ್ಟ್, ಬಣ್ಣಗಳು, ಗೋಂದು ಇತ್ಯಾದಿ ಇತ್ಯಾದಿ ವಸ್ತುಗಳೆಲ್ಲವನ್ನು ಮೆಕ್ಕೆಜೋಳದ ಪಿಷ್ಟದಿಂದ ತಯಾರಿಸುತ್ತಾರೆ. ಇದಲ್ಲದೆ ಈ ಪಿಷ್ಟವನ್ನು ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ, ಸಿಹಿ ಕಾರಕಗಳು, ಸ್ಥಿರಿ ಕಾರಕಗಳಲ್ಲಿಯೂ ಬಳಸುತ್ತಾರೆ. ಔಷಧ ತಯಾರಿಕೆಯಲ್ಲಿ ಗುಳಿಗೆಗಳಲ್ಲಿ ಔಷಧಗಳನ್ನು ಒಟ್ಟಾಗಿಡುವ ಅಥವಾ ಮಾತ್ರೆಗಳ ಗಾತ್ರ ಹೆಚ್ಚಿಸಲು ಇದರ ಬಳಕೆಯಾಗುತ್ತದೆ. ಅಮೆರಿಕ ಮತ್ತು ಬ್ರೆಜಿಲ್ನಲ್ಲಿ ಮೆಕ್ಕೆಜೋಳವನ್ನು ಎಥನಾಲ್ ಉತ್ಪಾದನೆಗೂ ಬಳಸುತ್ತಾರೆ. ಎಂತಹ ಅದ್ಭುತ ಕಾಳು ಅಲ್ಲವೇ! ಮುಂದೆ ನೀವು ಬಿಸಿ ಬಿಸಿ ಭುಟ್ಟಾವನ್ನು ಸೇವಿಸುವಾಗ ಅದು ಕೇವಲ ನಿಮಗಷ್ಟೇ ರುಚಿಕರ ತಿನಿಸಲ್ಲ, ಬೃಹತ್ ಕಾರ್ಖಾನೆಗಳಿಗೂ ಆಹಾರ ಎನ್ನುವುದನ್ನು ನೆನಪಿಸಿಕೊಳ್ಳಿ.
ಜೀವಾಧಾರದ ಪಿಷ್ಟ. ಆಲೂಗಡ್ಡೆಯನ್ನು ಬೇಯಿಸಿದಾಗ ಗಂಜಿ ಅಥವಾ ಜಿಗುಟು ಪದಾರ್ಥ ಬಿಡುಗಡೆಯಾಗುವುದನ್ನು ನೋಡಿದ್ದೀರಾ? ಈ ಅಂಟುವ ಪದಾರ್ಥವನ್ನೇ ಇಂಗ್ಲಿಷ್ನಲ್ಲಿ ಸ್ಟಾರ್ಚು ಎನ್ನುತ್ತೇವೆ. ಸಂಸ್ಕೃತದಲ್ಲಿ ಸ್ಟಾರ್ಚ್ ಅನ್ನು ಪಿಷ್ಟ ಎಂದು ಕರೆಯುತ್ತೇವೆ. ಯಾವುದೇ ಇಂಗ್ಲಿಷ್ ನಿಘಂಟನ್ನು ನೋಡಿ, ಸ್ಟಾರ್ಚ್ ಎಂದರೆ ಅಂಟು ಅಂಟಾದ ಜಿಗುಟು ಪದಾರ್ಥ ಎಂದೇ ವಿವರಿಸಿರುತ್ತಾರೆ. ಈ ಪದ ಬಂದಿರುವುದೇ ಧಾನ್ಯದೊಳಗೆ ಇರುವ ಪುಡಿ ಅಂಶ ಒದ್ದೆಯಾದಾಗ ಅಂಟು ಅಂಟಾಗುವುದರಿಂದ. ಕೆಲವೊಮ್ಮೆ ಇದು ಗಟ್ಟಿಯಾಗಿ ಅಥವಾ ಖಡಕ್ ಆಗಿಬಿಡುತ್ತದೆ. ಅದಕ್ಕೆ ಗಂಭೀರ ವ್ಯಕ್ತಿತ್ವಕ್ಕೆ ಇಂಗ್ಲಿಷ್ನಲ್ಲಿ ಸ್ಟಾರ್ಚಿ ಎಂಬ ಅನ್ವರ್ತನಾಮವೂ ಇದೆ. ಪಿಷ್ಟ ಬರೇ ಬಟ್ಟೆಯನ್ನು ಗರಿಮುರಿಯಾಗಿ ಮಾಡುವುದಕ್ಕಷ್ಟೇ ಅಲ್ಲ, ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶವೂ ಹೌದು. ನಾವು ಸೇವಿಸುವ ಯಾವುದೇ ಪದಾರ್ಥದಲ್ಲಿಯೂ ಹೆಚ್ಚಾಗಿ ನೀರು ಅಥವಾ ಪಿಷ್ಟ ಇದ್ದೇ ಇರುತ್ತದೆ. ಪಿಷ್ಟವನ್ನು ಬಹುತೇಕ ಎಲ್ಲ ಸಸ್ಯಗಳಲ್ಲಿಯೂ ಕಾಣಬಹುದು. ಸಸ್ಯಗಳು ಹಗಲಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ತಯಾರಿಸಿದ ಆಹಾರವನ್ನು ಶೇಖರಿಸಿ ಇಡುವ ನೆಚ್ಚಿನ ಮಾರ್ಗವೂ ಹೌದು. ಹಾಗಾಗಿ ಇದು ಧಾನ್ಯಗಳು, ಗಡ್ಡೆಗಣಸು ಮತ್ತು ಇತರೆ ಸಸ್ಯ ಭಾಗಗಳಲ್ಲಿ ಇರುವುದರಲ್ಲಿ ಅಚ್ಚರಿಯೇನಿಲ್ಲ. ಉದಾಹರಣೆಗೆ, ಹೆಚ್ಚಿನ ದವಸ ಧಾನ್ಯಗಳ ಒಳಭಾಗವೆಲ್ಲವೂ ಪಿಷ್ಟದಿಂದಲೇ ರೂಪುಗೊಂಡಿರುತ್ತದೆ. ಆಲೂಗಡ್ಡೆ, ಸಿಹಿಗೆಣಸು, ಕೋವೆ ಹಿಟ್ಟು, ಮರಗೆಣಸು ಮುಂತಾದ ಗೆಡ್ಡೆಗಳನ್ನು ಪಿಷ್ಟದ ಚೀಲಗಳೆಂದೇ ಕರೆಯಬಹುದು. ಇವುಗಳ ಸಿಪ್ಪೆಯನ್ನು ಸುಲಿದರೆ ಒಳಗೆ ಬರಿಯ ಪಿಷ್ಟವೇ ಇರುತ್ತದೆ. ಪಿಷ್ಟ ಬಹುತೇಕ ಸಸ್ಯಗಳಲ್ಲಿ ಅತಿ ಸೂಕ್ಷ್ಮವಾದ ಕಣಗಳ ರೂಪದಲ್ಲಿ ಇರುತ್ತದೆ. ಯಾವುದೇ ಗಡ್ಡೆಯನ್ನು ಒಣಗಿಸಿ, ಬೀಸಿ, ಕುಟ್ಟಿ ಅದರ ಸಿಪ್ಪೆ ಮತ್ತು ಇತರೆ ಕಶ್ಮಲಗಳನ್ನು ತೆಗೆದರೆ ಉಳಿಯುವುದು ಪಿಷ್ಟದ ಹಿಟ್ಟು ಮಾತ್ರ. ಅಕ್ಕಿ, ಗೋಧಿ, ಮೆಕ್ಕೆಜೋಳವನ್ನೇ ತೆಗೆದುಕೊಳ್ಳಿ. ಈ ಮೂರು ಪ್ರಮುಖ ಧಾನ್ಯಗಳಲ್ಲಿಯೂ ಬೇರೆ ಬೇರೆ ಬಗೆಯ ಪಿಷ್ಟಗಳು ಯಥೇಚ್ಛವಾಗಿವೆ. ಹೀಗಾಗಿ ಇವುಗಳ ಉಪಯೋಗವೂ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತದೆ. ಗೋಧಿಯನ್ನು ಹೆಚ್ಚಾಗಿ ಬೇಕರಿ ತಿಂಡಿಗಳನ್ನು ಮಾಡಲು ಬಳಸಿದರೆ ಇಡೀ ಅಕ್ಕಿಯನ್ನು ಹಾಗೆಯೇ ಬೇಯಿಸಿ ಸೇವಿಸುವುದೇ ಹೆಚ್ಚು. ಇನ್ನು ಮೆಕ್ಕೆಜೋಳವು ತಿನಿಸು ಉತ್ಪನ್ನಗಳಿಗಿಂತಲೂ ಕೈಗಾರಿಕೆಗಳಿಗೆ ಆಹಾರವಾಗುತ್ತದೆ ಅಷ್ಟೆ. ಇವೆಲ್ಲವೂ ಸರಿ, ಆದರೆ ಜೀವರಸಾಯನ ವಿಜ್ಞಾನದಲ್ಲಿ ಪಿಷ್ಟ ಎಂಬ ಶಬ್ದಕ್ಕೆ ವಿಶೇಷ ಅರ್ಥ ಇದೆ. ಇದು ಒಂದೆಡೆ ಆಹಾರವೂ ಹೌದು, ಮತ್ತೊಂದೆಡೆ ಜೀವದ ಸಂರಚನೆಗೆ ಆಧಾರವಾಗುವ ವಸ್ತುವೂ ಹೌದು. ಸಾಮಾನ್ಯವಾಗಿ ಪಿಷ್ಟಗಳೆಲ್ಲವೂ ಕಾರ್ಬೋಹೈಡ್ರೇಟ್ಗಳೇ. ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ. ಎಲ್ಲ ಪಿಷ್ಟಗಳಲ್ಲಿಯೂ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಎನ್ನುವ ಎರಡು ಕಾರ್ಬೋಹೈಡ್ರೇಟ್ಗಳಿರುತ್ತವೆ. ಈ ಎರಡೂ ಅಂಶಗಳು ಪಿಷ್ಟಗಳ ಒಟ್ಟಾರೆ ಗುಣಗಳನ್ನು ನಿರ್ಧರಿಸುತ್ತವೆ. ಇವೆರಡೂ ಕೂಡ ಆಲ್ಫಾ ಡಿ ಗ್ಲೂಕೋನೋಪೈರಸಿಲ್ ಎನ್ನುವ ಮೂಲ ಘಟಕಗಳಿಂದ ಮಾಡಲ್ಪಟ್ಟಿವೆ. ಇದು ಕೂಡ ಒಂದು ಕಾರ್ಬೋಹೈಡ್ರೇಟೆ. ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ಗಳ ಸಂಖ್ಯೆ ಮತ್ತು ಅವುಗಳ ಜೋಡಣೆಯಾಗಿರುವ ಕ್ರಮ ಪಿಷ್ಟದ ಲಕ್ಷಣವನ್ನು ನಿರ್ಧರಿಸುತ್ತದೆ. ಅಮೈಲೋಸು ಸರಪಳಿಯ ರೀತಿಯಲ್ಲಿ ಇರುವುದರಿಂದ ಇತರೆ ಘಟಕಗಳ ಸುತ್ತಲೂ ಆವರಿಸಿಕೊಳ್ಳುತ್ತದೆ. ಅಮೈಲೋಪೆಕ್ಟಿನ್ನದು ಕವಲೊಡೆದ ಆಕಾರ, ಆದ್ದರಿಂದ ಇದು ಒಂದು ಜಾಲವನ್ನೇ ಸೃಷ್ಟಿಸಿಬಿಡುತ್ತದೆ. ಪಿಷ್ಟ ವಾಸ್ತವವಾಗಿ ಸಕ್ಕರೆಯದೇ ಇನ್ನೊಂದು ರೂಪ, ಆದರೆ ಸಕ್ಕರೆಯಷ್ಟು ಸುಲಭವಾಗಿ ಜೀರ್ಣ ಆಗುವಂತದ್ದಲ್ಲ. ರುಚಿಯಲ್ಲಿಯೂ ಸಪ್ಪೆಯೇ. ನಿಮಗೆ ನಂಬಿಕೆ ಬರಲಿಲ್ಲವಾದರೆ ಹಸಿ ಆಲೂಗಡ್ಡೆಯನ್ನು ಒಮ್ಮೆ ತಿಂದು ನೋಡಿ. ಆದರೆ ಬೇಯಿಸಿದಾಗ ಇಲ್ಲವೇ ಸುಟ್ಟಾಗ ಪಿಷ್ಟ ಸುಲಭವಾಗಿ ಜೀರ್ಣವಾಗುವ ಆಹಾರವಾಗುತ್ತದೆ. ಆಲೂಗಡ್ಡೆಯ ಚಿಪ್ಸು ಇಡೀ ಜಗತ್ತಿನ ಮಾರುಕಟ್ಟೆಯಲ್ಲಿ ಸರ್ವಾಂತರ್ಯಾಮಿಯಾಗಿರುವುದು ಇದೇ ಕಾರಣಕ್ಕೆ. ಸುಲಭವಾಗಿ ಜೀರ್ಣವಾಗುವುದು ಹಾಗೂ ಗರಿಮುರಿಯಾಗುವುದು ಬೆಂದ ಪಿಷ್ಟದ ಎರಡು ವಿಶೇಷ ಗುಣಗಳು. ಸಸ್ಯಗಳಲ್ಲಿ ಪಿಷ್ಟ ಸಾಧಾರಣವಾಗಿ ಕಣಗಳ ರೂಪದಲ್ಲಿ ಇರುತ್ತದೆ. ಇವು ನೀರಿನಲ್ಲಿ ಸುಲಭವಾಗಿ ಕರಗುವಂತದ್ದಲ್ಲ. ಆದರೆ ಬೇಯಿಸಿದಾಗ ಸಿಪ್ಪೆ ಜಿಗುಟಾಗುತ್ತದೆ. ಇದನ್ನು ಜೆಲಾಟಿನೈಸೇಷನ್ ಎನ್ನುತ್ತಾರೆ. ಬೇಯಿಸಿದಾಗ ಪಿಷ್ಟ ಕಣಗಳ ನಡುವೆ ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳಬಹುದು. ಹಾಗೆಯೇ ಸುಟ್ಟಾಗ ಅಮೈಲೋಸು ಮತ್ತು ಅಮೈಲೋಪೆಕ್ಟಿನ್ನಿನ ಸರಪಳಿಗಳು ಪುಟ್ಟ ಪುಟ್ಟ ತುಂಡುಗಳಾಗಿ ಜೀರ್ಣಕ್ರಿಯೆಗೆ ಅನುಕೂಲವಾಗುತ್ತದೆ. ನೀರಿನೊಂದಿಗೆ ಬೇಯಿಸಿದಾಗ ಪಿಷ್ಟದ ಕಣಗಳು ನೀರನ್ನು ಹೀರಿಕೊಂಡು ಉಬ್ಬಿ ಅಂಟಂಟಾಗಿ ಬಿಡುತ್ತವೆ. ಅಕ್ಕಿಯನ್ನು ಬೇಯಿಸಿದಾಗ ಕಾಳು ದಪ್ಪನಾಗುವುದು ಏಕೆ ಗೊತ್ತಾಯ್ತಲ್ಲ? ಅದೇನೋ ಸರಿ, ಆದರೆ ಆಲೂಗಡ್ಡೆ ಉಬ್ಬುವುದಿಲ್ಲವಲ್ಲ ಎಂದಿರಾ? ನಿಜ. ಮರಗೆಣಸು, ಆಲೂಗಡ್ಡೆ ಮತ್ತು ಇತರ ಗೆಣಸುಗಳಲ್ಲಿ ಅದಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇರುತ್ತದೆ. ಆದ್ದರಿಂದ ಬೇಯಿಸಿದಾಗ ಅವು ಕಡಿಮೆ ಪ್ರಮಾಣದ ನೀರನ್ನಷ್ಟೇ ಹೀರಿಕೊಳ್ಳುತ್ತವೆ, ಹೆಚ್ಚು ಉಬ್ಬುವುದಿಲ್ಲ. ಅದೇ ಧಾನ್ಯಗಳಾದರೆ ಅವು ಒಣಗಿರುವುದರಿಂದ ತೇವಾಂಶ ಕಡಿಮೆ ಇರುತ್ತದೆ. ಆದ್ದರಿಂದ ಜಿಗುಟಾಗುವಾಗ ಅವು ಗಣನೀಯ ಪ್ರಮಾಣದಲ್ಲಿ ನೀರನ್ನು ಹೀರಿಕೊಳ್ಳಬಲ್ಲವು. ಪಿಷ್ಟದ ಈ ಜಿಲಾಟಿನೈಸೇಷನ್ ಗುಣ ಬಹುತೇಕ ಸಂದರ್ಭಗಳಲ್ಲಿ ಬಳಕೆಗೆ ಬರುತ್ತದೆ. ಪೋಸ್ಟರ್ಗಳನ್ನು ಗೋಡೆಗೆ ಅಂಟಿಸುವ ಗೋಂದಿನ ತಯಾರಿಕೆಗೆ, ಬಟ್ಟೆಗಳನ್ನು ಒಗೆಯುವಾಗ, ಬಿರಿಯಾನಿ ಮಾಡುವಾಗ, ಬ್ರೆಡ್ ತಯಾರಿಕೆಯಲ್ಲಿ, ಹೀಗೆ ಹಲವಾರು ಕಡೆ ಇದು ಉಪಯುಕ್ತ. ಪಿಷ್ಟವನ್ನು ಸೇವಿಸಿದಾಗ ಏನಾಗುತ್ತದೆ? ಇದರ ಸ್ವಲ್ಪ ಭಾಗ ಬಾಯಿಯಲ್ಲೇ ಜೀರ್ಣವಾಗುತ್ತದೆ. ಬಾಯಿಯಲ್ಲಿರುವ ಜೊಲ್ಲು ಅಥವಾ ಲಾಲಾರಸದಲ್ಲಿ ಅಮೈಲೋಸನ್ನು ಸಕ್ಕರೆ ಅಥವಾ ಗ್ಲೂಕೋಸನ್ನಾಗಿ ಪರಿವರ್ತಿಸುವ ಕಿಣ್ವಗಳಿರುತ್ತವೆ. ಆದರೆ ಎಲ್ಲ ಪಿಷ್ಟಗಳು ಅಮೈಲೋಸುಗಳಲ್ಲವಲ್ಲ. ಹೀಗಾಗಿ ಬಾಯಿಯಲ್ಲಿ ಜೀರ್ಣವಾಗದೇ ಉಳಿದ ಪಿಷ್ಟಗಳು ಕರುಳಿನಲ್ಲಿ ಬೇರೆ ಕಿಣ್ವಗಳಿಂದಾಗಿ ಅರಗುತ್ತವೆ. ಎಲ್ಲ ಪಿಷ್ಟಗಳು ಸುಲಭವಾಗಿ ಅರಗುವುದಿಲ್ಲ. ಹೀಗೆ ಅರಗದ ಪಿಷ್ಟಗಳು ಮಲದಲ್ಲಿ ವಿಸರ್ಜನೆಯಾಗುತ್ತವೆ. ಅಂತಹವನ್ನು ರೆಸಿಸ್ಟೆಂಟ್ ಅಥವಾ ರೋಧಕ ಪಿಷ್ಟಗಳು ಎನ್ನುತ್ತೇವೆ. ಆಹಾರದಲ್ಲಿರುವ ನಾರಿನ ಅಂಶಗಳೆಲ್ಲವೂ ಇಂತಹ ರೋಧಕ ಸಕ್ಕರೆಗಳೇ. ಇವುಗಳಿಂದ ದೇಹಕ್ಕೆ ಯಾವ ಶಕ್ತಿಯೂ ದೊರಕುವುದಿಲ್ಲ. ಆದರೂ ಕರುಳಿನಲ್ಲಿ ಜೀರ್ಣಕ್ರಿಯೆಗೆ ಪೂರಕವಾದ ಮತ್ತು ಮಲವಿಸರ್ಜನೆಗೆ ನೆರವಾಗುವ ಬ್ಯಾಕ್ಟೀರಿಯಾಗಳು ಬೆಳೆಯಲು ಇವು ಸಹಾಯ ಮಾಡುತ್ತವೆ. ಇಷ್ಟು ಮಾತ್ರಕ್ಕೆ ಪಿಷ್ಟಗಳು ಅಂಟು ಅಥವಾ ಕುರುಕಲು ತಿನಿಸುಗಳನ್ನು ಮಾಡಲಿಕ್ಕಷ್ಟೇ ಯೋಗ್ಯ ಎನ್ನಬೇಡಿ. ಇನ್ನೂ ಹಲವು ಉತ್ಪನ್ನಗಳಲ್ಲಿ ಪಿಷ್ಟ ಬಳಕೆಯಾಗುತ್ತದೆ. ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಇದು ಬಲು ಉಪಯುಕ್ತ ಕಚ್ಚಾ ವಸ್ತು. ಪಿಷ್ಟದ ಇಂತಹ ಸದುಪಯೋಗಗಳ ಕಥೆಯನ್ನು ಇನ್ನೊಮ್ಮೆ ಕೇಳೋಣ.
ಐಸ್ ಕ್ರೀಂ ವಿಜ್ಞಾನ.
ಐಸ್ ಕ್ರೀಂ, ಐಸ್ ಕ್ರೀಂ, ಐಸ್ ಕೂಲ್ ಕೂಲ್ ಐಸ್ ಕ್ರೀಂ.
ಈ ಕೂಗು ನೆನಪಿದೆಯಲ್ಲ? ಹಾ, ಬೀದಿಯಲ್ಲಿ ಬಂದ ಮಾರಾಟಗಾರನನ್ನು ಮುತ್ತಿಕೊಂಡಿದ್ದು ನೆನಪಿದೆ. ಈ ಐಸ್ ಕ್ರೀಂ ಎನ್ನುವುದು ನಮಗೆ ವಿಶೇಷ ತಿನಿಸು. ಇಂದಿನ ದಿನಗಳಲ್ಲಿಯಂತೂ ಸಮಾರಂಭಗಳಲ್ಲಿ ಐಸ್ ಕ್ರೀಂ ಇಲ್ಲದೆ ಭೋಜನ ಮುಗಿಯುವುದೇ ಇಲ್ಲ ಎನ್ನುವಂತಾಗಿದೆ. ಈ ಐಸ್ ಕ್ರೀಂ ಎಂದರೆ ಏನು? ಅಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಅದೇಕೆ ಇಷ್ಟ? ಈ ತಣ್ಣಗಿನ ತಿನಿಸನ್ನು ವಿಜ್ಞಾನಿಗಳು ಶೈತ್ಯೀಕರಿಸಿದ ಸಿಹಿ ಅಥವಾ ಫ್ರೋಜೋನ್ ಡೆಸರ್ಟ್ ಎನ್ನುತ್ತಾರೆ. ಅದೊಂದು ಸಿಹಿಯೂ ಹೌದು, ತಿನಿಸೂ ಹೌದು. ಮೃದು ನೊರೆಗಟ್ಟುವ ಸಿಹಿ ಹೂ, ಜೊತೆಗೆ ನಮಗೆ ಬೇಕಾದ ಸ್ವಾದದಲ್ಲಿಯೂ ಸಿಗುತ್ತದೆ. ಅದಕ್ಕೆ ಐಸ್ ಕ್ರೀಮಿನ ಜನಪ್ರಿಯತೆಯನ್ನು ಸರಿಗಟ್ಟುವ ಮತ್ತೊಂದು ತಣಿಸಿದ ತಿನಿಸು ಇಲ್ಲ. ಈ ಸಿಹಿಯಾದ ಶೈತ್ಯೀಕರಿಸಿದ ಐಸ್ ಕ್ರೀಂ ಸಿಹಿಯೂ ಹೌದು, ತಿನಿಸೂ ಹೌದು. ಇದನ್ನು ಪ್ರಮುಖವಾಗಿ ಹಾಲು ಮತ್ತು ಹಾಲಿನ ನೊರೆ ಅಥವಾ ಕ್ರೀಂ ಬಳಸಿ ತಯಾರಿಸುತ್ತಾರೆ. ಇದರಲ್ಲಿ ಹಾಲು, ನೀರು, ಹಾಲಿನ ಕೆನೆ ಮತ್ತು ಸಕ್ಕರೆ ಇರುತ್ತದೆ. ಓ, ಪಾಯಸ ಮಾಡುವ ವಸ್ತುಗಳೇ ಇದರಲ್ಲೂ ಇದೆ ಎಂದಿರಾ? ಹೌದು, ನಿಜವೇ. ಆದರೆ ಇದರ ನುರಿಗಟ್ಟುವ ಮೃದುವಾದ ಯಮ್ಮಿ ಸ್ವಾದ ಕೇವಲ ಈ ವಸ್ತುಗಳು ಇರುವುದರಿಂದ ಅಲ್ಲ, ಅವನ್ನು ಹೇಗೆ ಬೆರೆಸಿದ್ದೇವೆ ಎನ್ನುವುದರಿಂದ ಬರುತ್ತದೆ. ಐಸ್ ಕ್ರೀಂ ಮಾರುವವ ಡಬ್ಬಿಯಲ್ಲಿ ಕೈ ಹಾಕಿ ತಿರುವುತ್ತಲೇ ಇರುವುದನ್ನು ನೋಡಿರಬೇಕಲ್ಲ. ಅವನು ಏನು ಮಾಡುತ್ತಿದ್ದಾನೆ ಗೊತ್ತೇ? ಐಸ್ ಕ್ರೀಮಿನಲ್ಲಿ ಇನ್ನಷ್ಟು ಗಾಳಿ ಕೂಡಿಕೊಳ್ಳುವಂತೆ ಮಾಡುತ್ತಿದ್ದಾನೆ. ಹಾ, ಜೊತೆಗೆ ಅಲ್ಲಿ ರೂಪುಗೊಂಡ ನೀರಿನ ಹರಳುಗಳನ್ನು ಹೀಗೆ ಒಡೆಯುತ್ತಾನೆ. ಇದರ ಪರಿಣಾಮ ನಯವಾದ, ನೊರೆ ನೊರೆಯಾದ, ಅರೆಘನವಾದ ಹಾಗೂ ಅತಿ ತಣ್ಣಗಿನ ಉಷ್ಣತೆಯಲ್ಲಿ ಘನವಾಗಿಯೂ ಇರುವ ಐಸ್ ಕ್ರೀಮ್. ನಾವು ಇಂದು ನೋಡುವಂತಹ ಐಸ್ ಕ್ರೀಮಿನ ರೂಪ ಸುಮಾರು 300 ವರ್ಷಗಳಿಂದ ಇರಬಹುದು. ಆದರೆ ಈ ತಣಿಸಿದ ಸಿಹಿಯ ಚರಿತ್ರೆ ಇನ್ನೂ ಹಳೆಯದು. ಕ್ರಿಸ್ತಶಕ 37-68 ರೋಮನ್ ಸಾಮ್ರಾಜ್ಯವನ್ನು ಆಳುತ್ತಿದ್ದ ನೀರೋ ರಾಜನ ಕಾಲದಿಂದ ಇದು ಆರಂಭವಾಗುತ್ತದೆ. ನೀರೋ ತನ್ನ ಗುಲಾಮರನ್ನು ಕಳಿಸಿ ಪರ್ವತಗಳ ಶಿಖರಗಳಿಂದ ಹೊತ್ತು ತಂದ ಮಂಜಿನಿಂದ ತಣಿಸಿದ ಹಣ್ಣನ್ನು ತಿನ್ನುತ್ತಿದ್ದನಂತೆ. ತಣಿಸಿದ ಸಿಹಿ ತಿನಿಸುಗಳ ಕಥೆ ಇನ್ನೂ ಹಳೆಯದಂತೆ. ಹಾಲಿನಿಂದ ತಣ್ಣಗಿನ ತಿನಿಸನ್ನು ಮೊದಲು ಮಾಡಿದ್ದು ಚೀನೀಯರು ಎನ್ನುತ್ತಾರೆ. ಆದರೆ ನಾವು ಇಂದು ಕಾಣುವ ಐಸ್ ಕ್ರೀಮು ಮೊದಲು ಯುರೋಪಿನಲ್ಲಿ ರೂಪುಗೊಂಡಿತು. ಭಾರತದಲ್ಲಿಯೂ ತಣಿಸಿದ ಸಿಹಿ ತಿನಿಸುಗಳ ಇತಿಹಾಸವಿದೆ. ಮೊಘಲ್ ದೊರೆಗಳ ಕಾಲದಲ್ಲಿ ಹಿಂದೂ ಕುಶ್ ಪರ್ವತಗಳಿಂದ ದೆಹಲಿಯವರೆಗೆ ಮಂಜುಗಡ್ಡೆಯನ್ನು ತರುವ ಅಶ್ವಾರೋಹಿಗಳ ಪಡೆಯೇ ಇತ್ತಂತೆ. ಅದನ್ನು ಹಣ್ಣಿನ ರಸದ ಜೊತೆಗೆ ಸೇರಿಸಿ ಶರಬತ್ತು ಮಾಡುತ್ತಿದ್ದರು. ಕುಲ್ಫಿ ಎನ್ನುವ ತಣಿಸಿದ ಸಿಹಿ ಕೂಡ ಮುಘಲರ ಕಾಲದ್ದೇ. ಕುಲ್ಫಿಗೂ ಐಸ್ ಕ್ರೀಮಿಗೂ ರುಚಿ ಮತ್ತು ನೋಟದಲ್ಲಿ ಸಾಮ್ಯವಿದೆ. ಕುಲ್ಫಿಯಲ್ಲಿ ಕೆನೆ ಹೆಚ್ಚಿದೆಯಾದರೂ ಅದು ಗಟ್ಟಿ ಹಾಗೂ ಭಾರಿ. ಐಸ್ ಕ್ರೀಮಿನಲ್ಲೋ ಕೆನೆಗಿಂತ ನೊರೆಯೇ ಹೆಚ್ಚು. ಇಷ್ಟೆಲ್ಲ ಯಮ್ಮಿಯಾಗಿರುವ ಐಸ್ ಕ್ರೀಮು ಬಲು ಸಂಕೀರ್ಣವಾದ ನಾಜೂಕಾದ ತಿನಿಸು. ಐಸ್ ಕ್ರೀಮಿನ ವಿಜ್ಞಾನ ಎಂದರೆ ಅದರಲ್ಲಿರುವ ವಸ್ತುಗಳು, ಸಂಸ್ಕರಣೆಯ ವಿಧಾನ, ಐಸ್ ಕ್ರೀಮಿನ ಸಂರಚನೆ ಹಾಗೂ ಇವೆಲ್ಲದರ ನಡುವಣ ಸಂಬಂಧಗಳನ್ನು ಅರಿತುಕೊಳ್ಳುವುದು ಎಂದೇ ಅರ್ಥ. ಐಸ್ ಕ್ರೀಮ್ ಯಾವುದೇ ಇರಬಹುದು, ಅದರ ಅರ್ಧಕ್ಕರ್ಧ ಬರೀ ಗಾಳಿ ಅಥವಾ ನೊರೆ ಇರುತ್ತದೆ. ಮೂರನೇ ಒಂದು ಭಾಗ ಮಂಜುಗಡ್ಡೆ ಅಥವಾ ತಣಿದ ನೀರು ಹಾಗೂ ಇನ್ನುಳಿದ ಐದನೇ ಒಂದು ಭಾಗ ಸಕ್ಕರೆಯ ದ್ರಾವಣ. ಐಸ್ ಕ್ರೀಮಿನ ನಯ, ಮೃದು ರಚನೆ ಹಾಗೂ ಗಾತ್ರಕ್ಕೆ ಅದರಲ್ಲಿರುವ ಗಾಳಿಯೇ ಕಾರಣ. ಐಸ್ ಕ್ರೀಮಿಗೂ ಕಾಂಕ್ರೀಟಿಗೂ ಏನಾದರೂ ಸಾಮ್ಯವಿದೆಯೇ? ಇವೆರಡೂ ವಸ್ತುಗಳು ಕಂಪೋಸಿಟ್ಗಳು ಎನ್ನುವುದನ್ನು ಬಿಟ್ಟರೆ ಇನ್ನೇನು ಸಾಮ್ಯವಿಲ್ಲ. ಐಸ್ ಕ್ರೀಮ್ ಅನ್ನು ಗಮನಿಸಿ, ಅದರಲ್ಲಿ ಘನ, ದ್ರವ ಹಾಗೂ ಅನಿಲ ಈ ಮೂರೂ ಸ್ಥಿತಿಯಲ್ಲಿ ಇರುವ ವಸ್ತುಗಳು ಕೂಡಿಕೊಂಡಿದೆ. ಮಂಜುಗಡ್ಡೆ ಹಾಗೂ ಕೊಬ್ಬು ಘನ ಪದಾರ್ಥಗಳು, ಸಕ್ಕರೆಯ ದ್ರಾವಣ ದ್ರವವಾಗಿಯೂ ಗಾಳಿ ಅನಿಲ ರೂಪದಲ್ಲಿಯೂ ಇವೆ. ಮಂಜಿನ ಹರಳುಗಳು ಮತ್ತು ಕೊಬ್ಬಿನ ಕಣಗಳು ಅತಿ ಸೂಕ್ಷ್ಮ ಗಾತ್ರದವುಗಳಾಗಿದ್ದು ಸಕ್ಕರೆಯ ದ್ರಾವಣದಲ್ಲಿ ಹರಡಿಕೊಂಡಿದೆ. ಆ ತಣ್ಣಗಿನ ನಯವಾದ ನೊರೆಯ ಅನುಭವವನ್ನು ಇವು ನೀಡುತ್ತವೆ. ದ್ರಾವಣದಲ್ಲಿ ಕರಗಿರುವ ಸಕ್ಕರೆ ಸಿಹಿ ಅನುಭವ ಕೊಡುತ್ತದೆ. ಇನ್ನು ನಾವು ಸೇರಿಸುವ ಇತರ ಸ್ವಾದಗಳು ಐಸ್ ಕ್ರೀಮಿನ ರುಚಿಯನ್ನು ಹೆಚ್ಚಿಸುತ್ತದೆ. ಹಾಗಂತ ಒಂದಿಷ್ಟು ಮಂಜುಗಡ್ಡೆ, ಕೆನೆ ಹಾಲು, ಸಕ್ಕರೆ ಹಾಗೂ ವೆನಿಲಾ ಸ್ವಾದವನ್ನು ಪಾತ್ರೆಯಲ್ಲಿ ಹಾಕಿ ಮಿಶ್ರಣ ಮಾಡಿದರೆ ಐಸ್ ಕ್ರೀಮ್ ಆಗಿಬಿಡುತ್ತದೆ ಎಂದಲ್ಲ. ಈ ಮಿಶ್ರಣವನ್ನು ಸೇರಿಸುವ ಬಗೆ, ತಣಿಸುವ ವಿಧಾನ, ಕೂಡಿಸುವ ಕೆನೆಯ ಪ್ರಮಾಣ, ಸಕ್ಕರೆ ಹಾಗೂ ಸ್ವಾದ ಇವೆಲ್ಲವೂ ಕೂಡಿಕೊಂಡೇ ಐಸ್ ಕ್ರೀಮ್ ಆಗುತ್ತದೆ. ಐಸ್ ಕ್ರೀಮ್ ಮಾಡುವುದು ಒಂದು ಕಲೆ. ತಕ್ಕ ಸೂಕ್ಷ್ಮ ರಚನೆ ಇರುವ ಮಂಜಿನ ಹರಳುಗಳು, ತಕ್ಕ ಗಾತ್ರದ ಗಾಳಿಯ ಗುಳ್ಳೆಗಳು ಹಾಗೂ ಕೊಬ್ಬಿನ ಕಣಗಳು ಇದ್ದರಷ್ಟೇ ಐಸ್ ಕ್ರೀಮ್ ಎನಿಸಿಕೊಳ್ಳುತ್ತದೆ. ಸರಿಯಾಗಿ ಮಾಡಿದ ಐಸ್ ಕ್ರೀಮಿನಲ್ಲಿ ಗಾಳಿಯ ಗುಳ್ಳೆಗಳೇ ಹೆಚ್ಚು. ಗುಳ್ಳೆಗಳೊಳಗೆ ಹಾಲಿನಲ್ಲಿರುವ ಪ್ರೋಟೀನ್ ಇರುತ್ತದೆ. ಗುಳ್ಳೆಗಳನ್ನು ಸುತ್ತಲೂ ಕೊಬ್ಬಿನ ಕಣಗಳು ಆವರಿಸಿಕೊಂಡಿರುತ್ತದೆ. ಇದೇ ಐಸ್ ಕ್ರೀಮು ನೊರೆ ನೊರೆಯಾಗಿ ಇರಲು ಕಾರಣ. ತಣಿಸಿದಾಗ ಮಂಜಿನ ಹರಳುಗಳು ರೂಪುಗೊಳ್ಳುತ್ತದೆ. ಇವೆಲ್ಲವೂ ಹಾಗೂ ಗಾಳಿಯ ಗುಳ್ಳೆಗಳು, ಸಕ್ಕರೆ, ಪ್ರೋಟೀನು, ತೀರಿಕಾರಕಗಳು, ಸ್ವಾದ ಹಾಗೂ ಬಣ್ಣಗಳು ಕರಗಿರುವ ದ್ರಾವಣದಲ್ಲಿ ಬಂಧಿಯಾಗಿದೆ. ಹಾ, ಇದರಲ್ಲಿರುವ ನೊರೆಯೇಕೆ ಕುಸಿದು ದೊಡ್ಡ ಗುಳ್ಳೆಗಳಾಗುವುದಿಲ್ಲ ಎಂದಿರಾ? ಅದನ್ನು ತಡೆಯುವುದಕ್ಕಾಗಿಯೇ ಗೋಂದಿನಂತಹ ಒಂದಿಷ್ಟು ಸ್ಥಿರೀಕಾರಕಗಳನ್ನು ಹಾಕಿರುತ್ತಾರೆ. ಇವು ನೊರೆಗುಳ್ಳೆಗಳನ್ನು ಒಂದರೊಡನೊಂದು ಕೂಡಿಕೊಳ್ಳದಂತೆ ಪ್ರತ್ಯೇಕವಾಗಿಯೇ ಇಡುತ್ತದೆ. ನೋಡಿದಿರಾ, ಐಸ್ ಕ್ರೀಮ್ ಎಂದರೆ ಅದು ಕೇವಲ ಐಸ್ ಅಂದರೆ ಮಂಜುಗಡ್ಡೆ, ಮತ್ತು ಕ್ರೀಮ್ ಎಂದರೆ ನೊರೆ ಹಾಲಲ್ಲ, ಅದು ಬೇರೆಯದೇ ಒಂದು ತಿನಿಸು. ಡಿಹೈಡ್ರೇಷನ್ ಎಂದರೆ ಏನು? ಡಾಕ್ಟರ್ ಕಲಾರಂಗಸ್ವಾಮಿಯವರೊಂದಿಗೆ ಸಂದರ್ಶನ. ಬೇಸಿಗೆ ಎಂದ ಕೂಡಲೇ ಬೇಗೆ ದಾಹ ನೆನಪಿಗೆ ಬರುತ್ತದೆ. ಅದರೊಟ್ಟಿಗೆ ನೆನಪಿಗೆ ಬರುವುದು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ. ಎಷ್ಟೋ ಜನ ಇದರಿಂದಾಗಿ ಆಸ್ಪತ್ರೆಗೆ ಸೇರುವುದೂ ಉಂಟು. ಹಾಗಿದ್ದರೆ ಬನ್ನಿ, ಡಿಹೈಡ್ರೇಷನ್ ಎಂದರೇನು ತಿಳಿದುಕೊಳ್ಳೋಣ. ಇದರ ಬಗ್ಗೆ ತಿಳಿಸಿಕೊಡಲು ನಮ್ಮ ಜೊತೆಗೆ ಇದ್ದಾರೆ ಸಿಎಫ್ಟಿಆರ್ಐ ಮೈಸೂರಿನ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕಲಾರಂಗಸ್ವಾಮಿ. ಬನ್ನಿ, ಅವರೇನು ಹೇಳ್ತಾರೆ ಕೇಳೋಣ.
ನಮಸ್ಕಾರ ಡಾಕ್ಟ್ರೆ. ಬೇಸಿಗೆಯಲ್ಲಿ ಡಿಹೈಡ್ರೇಷನ್ ಅನ್ನೋ ಮಾತು ಕೇಳ್ತಾ ಇರ್ತೀವಲ್ಲ, ಹಾಗಂದ್ರೆ ಏನು?
ಡಾಕ್ಟ್ರೆ ನಮಸ್ಕಾರ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಡಿಹೈಡ್ರೇಷನ್ ಅನ್ನೋ ಮಾತು ಕೇಳ್ತಾ ಇರ್ತೀವಿ, ಹಾಗಂದ್ರೆ ಏನು?
ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ ಅಂತ. ಆದ್ರೆ ಆ ಪದನ ಜಾಸ್ತಿ ಉಪಯೋಗಿಸೋದಿಲ್ಲ, ಡಿಹೈಡ್ರೇಷನ್ ಅಂತಾನೆ ಇಟ್ಕೊಳ್ಳೋಣ ನಾವು. ಬೇಸಿಗೆ ಬಿಸಿಲಿನಲ್ಲಿ ಬೆವರೋದ್ರಿಂದ ಹೆಚ್ಚು ನೀರು ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ. ನಮ್ಮ ದೇಹ ಚಟುವಟಿಕೆಗಳಿಗೆ ತೊಂದರೆ ಆಗೋಷ್ಟು ನೀರು ನಷ್ಟ ಆದಾಗ ಮಾತ್ರ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ನಮ್ಮ ದೇಹದಿಂದ ನಷ್ಟ ಆಗೋದಕ್ಕಿಂತ ಕಡಿಮೆ ನೀರು ಇಲ್ವಾ ದ್ರವ ಸೇವಿಸಿದಾಗಲೂ ಹೀಗಾಗುತ್ತೆ. ಬೆವರದಾಗ, ಅತ್ತಾಗ, ವಾಂತಿ ಆದಾಗ, ಬೇದಿ ಇಲ್ಲವೇ ಮೂತ್ರ ಮೂಲಕ ನೀರು ನಷ್ಟ ಆಗುತ್ತೆ. ಹಲವು ಅಂಶಗಳು ಡಿಹೈಡ್ರೇಷನ್ ಅನ್ನು ತೀವ್ರವಾಗಿಸಬಹುದು. ಉದಾಹರಣೆಗೆ ಬೇಸಿಗೆ, ವ್ಯಾಯಾಮ ಅಥವಾ ಚಟುವಟಿಕೆ ಮತ್ತು ಆಹಾರ ಇದನ್ನು ತೀವ್ರವಾಗಿಸಬಹುದು. ಡಿಹೈಡ್ರೇಷನ್ ಇನ್ನೂ ಹಲವು ಕಾರಣಗಳಿದೆ. ತೀವ್ರ ಜ್ವರ ಇದ್ದಾಗ, ಬೇದಿ ವಾಂತಿ ಇದ್ದಾಗಲೂ ನೀರು ಕೊಳೆದುಕೊಳ್ತೇವೆ. ಜ್ವರದ ನಂತರ, ವ್ಯಾಯಾಮದ ನಂತರ ಅಥವಾ ಭಾರೀ ಶ್ರಮದ ಕೆಲಸ ಮಾಡಿದ ನಂತರವೂ ಬೆವರು ಸುರಿಯುತ್ತೆ, ಆಗಲೂ ಸಾಕಷ್ಟು ನೀರು ನಷ್ಟ ಆಗುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ ಇದು ತುಂಬಾ ಹೆಚ್ಚು. ಮಕ್ಕಳು ಮತ್ತು ಯುವಕರಿಗೆ ಅಪಾಯ ಹೆಚ್ಚು, ಏಕೆಂದ್ರೆ ಡಿಹೈಡ್ರೇಷನ್ ಆದ್ಯದ ಅವ್ರು ಗೊತ್ತಾಗ್ದೇ ಇರಬಹುದು ಅಥವಾ ಅದನ್ನು ಗುರುತಿಸುವುದು ಅವರಿಗೆ ತಿಳಿಯದೇ ಇರಬಹುದು. ಮದ್ಯಪಾನವೂ ಮಾಡಿದಾಗಲೂ ಡಿಹೈಡ್ರೇಷನ್ ತೀವ್ರ ಆಗಬಹುದು. ಮದ್ಯಪಾನ ಅತಿಯಾದಾಗಲೂ ಡಿಹೈಡ್ರೇಷನ್ ಆಗಬಹುದು, ಏಕೆಂದರೆ ಮದ್ಯಪಾನ ಮೂತ್ರವನ್ನು ಹೆಚ್ಚಿಸುತ್ತೆ. ಆವಾಗ ಮದ್ಯಪಾನ ಮಾಡುವವರು ಉಳಿದವರಿಗಿಂತ ಹೆಚ್ಚು ನೀರು ಕುಡಿಯಬೇಕು. ಡಯಾಬಿಟಿಸ್ ಕೂಡ ಡಿಹೈಡ್ರೇಷನ್ ಹೆಚ್ಚಿಸುವ ಇನ್ನೊಂದು ಅಂಶ. ಡಯಾಬಿಟಿಸ್ ಇರೋರಿಗೆ ಅಪಾಯ ಹೆಚ್ಚು, ಏಕೆಂದ್ರೆ ರಕ್ತದಲ್ಲಿ ಹೆಚ್ಚು ಗ್ಲೂಕೋಸ್ ಇರೋದ್ರಿಂದ ಮೂತ್ರಪಿಂಡಗಳು ಅದನ್ನು ಹೊರಹಾಕಲು ಪ್ರಯತ್ನಿಸುತ್ತವೆ. ಆವಾಗ ಮೂತ್ರವು ಹೆಚ್ಚು ಅವರು ವಿಸರ್ಜಿಸುತ್ತಾರೆ. ಪದೇ ಪದೇ ಮೂತ್ರ ಮಾಡುವುದರಿಂದ ನೀರು ಕಳೆದುಕೊಳ್ಳೋದು ಹೆಚ್ಚಾಗುತ್ತೆ.
ಡಿಹೈಡ್ರೇಷನ್ ಯಾರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ?
ಆಗ್ಲೇ ಹೇಳಿದ್ನಲ್ಲ, ಮಕ್ಕಳು ಮತ್ತು ಶಿಶುಗಳಿಗೆ ಇದು ಬಹಳ ಅಪಾಯಕಾರಿ. ಅವುಗಳ ತೂಕ ಬಹಳ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ನಷ್ಟ ಆದ್ರೂ ದೇಹದ ತೂಕದಲ್ಲಿ ಏರುಪೇರಾಗೋದು ಹೆಚ್ಚು. ವಯಸ್ಸಾದವರು ಎಚ್ಚರವಾಗಿರಬೇಕು, ಅವರಿಗೆ ನೀರು ನಷ್ಟವಾಗಿದೆ ಎನ್ನುವುದು ತಿಳಿಯದೇನೆ ಹೋಗಬಹುದು. ಹೀಗಾಗಿಯೂ ಅವರು ಹೆಚ್ಚು ನೀರು ಕುಡಿಯುವುದು ಒಳ್ಳೆಯದು. ಇನ್ನು ಆಗಲೇ ಹೇಳಿದ ಹಾಗೆ ಬಿಸಿಲಿನಲ್ಲಿ ವ್ಯಾಯಾಮ ಮಾಡುವವರು, ಡಯಾಬಿಟಿಸ್ ಮತ್ತು ಮದ್ಯಪಾನ ಮಾಡುವವರು ಎಚ್ಚರಿಕೆಯಿಂದ ಇರಬೇಕು.
ಡಿಹೈಡ್ರೇಷನ್ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ?
ಡಿಹೈಡ್ರೇಷನ್ ಆದಾಗ ದಾಹ ತುಂಬಾ ಆಗುತ್ತೆ, ತಲೆ ದಿಮ್ ಅನ್ನತ್ತೆ, ಬಾಯಿ ಒಣಗೋದು, ಸುಸ್ತು ಮತ್ತು ಗಾಢ ಬಣ್ಣದ ಮೂತ್ರ ವಿಸರ್ಜನೆ ಡಿಹೈಡ್ರೇಷನ್ ಆಗಿರೋದನ್ನು ತೋರಿಸುವ ಕೆಲವು ಲಕ್ಷಣಗಳು. ಮೂತ್ರ ವಿಸರ್ಜನೆಯು ಕಡಿಮೆ ಆಗಿಬಿಡುತ್ತೆ. ಈ ಸಂದರ್ಭದಲ್ಲಿ ನೀರು ಹೆಚ್ಚು ಕುಡಿಯೋದ್ರಿಂದ ಅಥವಾ ಹಣ್ಣಿನ ರಸ ಸೇವಿಸೋದ್ರಿಂದ ಡಿಹೈಡ್ರೇಷನ್ ನಿವಾರಿಸಬಹುದು. ಇದನ್ನು ಹಾಗೆಯೇ ಬಿಟ್ಟು ಬಿಟ್ಟರೆ ತೀವ್ರ ಡಿಹೈಡ್ರೇಷನ್ ಆಗಬಹುದು. ಅದಕ್ಕೆ ತುರ್ತು ಚಿಕಿತ್ಸೆ ಬೇಕಾಗುತ್ತೆ, ತಕ್ಷಣ ವೈದ್ಯರ ನೆರವು ಬೇಕಾಗುತ್ತೆ.
ತೀವ್ರ ಡಿಹೈಡ್ರೇಷನ್ ಲಕ್ಷಣಗಳೇನು ಡಾಕ್ಟರ್?
ತೀವ್ರ ಡಿಹೈಡ್ರೇಷನ್ ಆದಾಗ ಸಾಕಷ್ಟು ದ್ರವ ಇಲ್ಲವೇ ನೀರು ಸೇವಿಸದಿದ್ದರೆ ತೀವ್ರ ಡಿಹೈಡ್ರೇಷನ್ ತಿರುಗುತ್ತೆ. ಆಗ ಬಹಳ ಸುಸ್ತಾಗಿ ತಲೆ ತಿರುಗೋದು, ಬಹಳ ಬಾಯಾರಿದಂತೆ ತೋರೋದು, ಕುಳಿತವರು ತಟ್ಟನೆ ಎದ್ದಾಗ ತಲೆ ತಿರುಗಿ ಬರಬಹುದು. 8-9 ಗಂಟೆಗಳ ಕಾಲ ಮೂತ್ರನೇ ವಿಸರ್ಜಿಸದೇ ಇರಬಹುದು. ತೀವ್ರ ಡಿಹೈಡ್ರೇಷನ್ ಆಗಿದೆ ಅಂತ ಈ ಕೆಲವು ಲಕ್ಷಣಗಳಿಂದ ತಿಳಿದುಕೊಳ್ಳಬಹುದು. ನಾಡಿ ಬಡಿತ ಬಹಳ ಕ್ಷೀಣವಾಗಿ ಬಿಡುತ್ತೆ, ಕೆಲವೊಮ್ಮೆ ಪಟಪಟನೆ ಎಂದು ನಾಡಿ ಬಡಿದುಕೊಳ್ಳಬಹುದು. ಮೂರ್ಛೆ ಹೋಗುವುದು ಉಂಟು, ಮಂಪರವೂ ಕೆಲವರಿಗೆ ಆಗುವುದು. ಇದಕ್ಕೆ ತಕ್ಷಣ ಚಿಕಿತ್ಸೆ ಕೊಡಿಸಲಿಲ್ಲ ಅಂದ್ರೆ ತೊಂದರೆಗಳು ತುಂಬಾ ಆಗುತ್ತದೆ. ಈ ಹಂತದಲ್ಲಿ ಆಸ್ಪತ್ರೆಗೆ ಸೇರಿಸುವುದು ಬಹಳ ಅಗತ್ಯ. ಅಲ್ಲಿ ನಿಮ್ಮ ದೇಹದಲ್ಲಿ ನೀರು ಮತ್ತು ಲವಣಗಳನ್ನು ಪೂರೈಸಲು ಡ್ರಿಪ್ ಹಾಕುತ್ತಾರೆ. ಮೂಗಿನ ಮೂಲಕವೂ ದ್ರವವನ್ನು ಕೊಡಬೇಕಾಗಬಹುದು.
ಡಿಹೈಡ್ರೇಷನ್ ತಡೆಯೋದಕ್ಕೆ ಏನಾದರೂ ವಿಧಾನಗಳು ಇದೆಯಾ?
ಡಿಹೈಡ್ರೇಷನ್ ತಡೆಯಕ್ಕೆ ಒಂದೇ ಒಂದು ದಾರಿ, ಅದಕ್ಕೆ ಸಾಕಷ್ಟು ನೀರು ಮತ್ತು ದ್ರವವನ್ನು ಕುಡಿಯಬೇಕು. ಆಗಾಗ್ಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿಯುವ ಅಭ್ಯಾಸ ಇದ್ದರೆ ಡಿಹೈಡ್ರೇಷನ್ ಆಗುವುದನ್ನು ತಡೆಗಟ್ಟಬಹುದು. ವ್ಯಾಯಾಮ ಮಾಡುವಾಗ ಇಲ್ಲವೇ ಜ್ವರ ಇದ್ದರೆ ಹೆಚ್ಚು ನೀರು ಕುಡಿಯುವುದು ಉತ್ತಮ. ಬೇಸಿಗೆಯಲ್ಲಿ ಬೆಳಗ್ಗೆ ಬಿಸಿಲು ಹೆಚ್ಚಿರುವಾಗ ಅಂದ್ರೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಆಚೆ ಹೋಗದೇ ಇರುವುದು ಒಳ್ಳೆಯದು. ಬಟ್ಟೆ ಅಳ್ಳಕವಾಗಿರಲಿ, ಕಾಟನ್ ಬಟ್ಟೆ ಹಾಕಿಕೊಂಡರೆ ಒಳ್ಳೆಯದು. ಕೊಡೆ ಟೋಪಿ ಧರಿಸುವುದು ನೆರವಾಗುತ್ತದೆ. ಉಪ್ಪು ಮತ್ತೆ ಸಕ್ಕರೆ ಸೇರಿಸಿದ ಹಣ್ಣಿನ ರಸ, ಎಳೆನೀರು, ಮಜ್ಜಿಗೆಯಂತಹ ಪಾನೀಯವನ್ನು ಸಾಕಷ್ಟು ಕುಡಿಯಬೇಕು. ಬಿಸಿಲಿರುವಾಗ ವ್ಯಾಯಾಮ ಮಾಡುವುದು ಬೇಡ. ಮದ್ಯಪಾನ, ಕಾಫಿ ಕುಡಿದಷ್ಟು ಡಿಹೈಡ್ರೇಷನ್ ಸಂಭವ ಹೆಚ್ಚು. ಆಹಾರದ ಬಗ್ಗೆಯೂ ಎಚ್ಚರ ಇರಲಿ. ಹೊಟ್ಟೆ ಕೆಟ್ಟರೆ ಅದರಿಂದ ಡಿಹೈಡ್ರೇಷನ್ ಆಗುವುದು ಸುಲಭವಾಗುತ್ತದೆ.
ORS ಅಂದ್ರೆ ಏನು?
ORS ಅಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಡಿಹೈಡ್ರೇಷನ್ ಆದಾಗ ನಮ್ಮ ದೇಹದಿಂದ ನೀರಷ್ಟೇ ಅಲ್ಲ, ಜೊತೆಗೆ ಸಕ್ಕರೆ ಮತ್ತೆ ಲವಣಗಳು ನಷ್ಟ ಆಗುತ್ತೆ. ORS ಕುಡಿಯುವುದರಿಂದ ದೇಹದಲ್ಲಿರುವ ದ್ರವಗಳಲ್ಲಿ ಸಕ್ಕರೆ ಲವಣ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಸುಲಭ. ಇದರಲ್ಲಿ ಸಾಮಾನ್ಯವಾಗಿ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಲವಣಗಳ ಮಿಶ್ರಣ ಮತ್ತು ಸ್ವಲ್ಪ ಗ್ಲೂಕೋಸ್ ಅಥವಾ ಪಿಷ್ಟ ಇರುತ್ತದೆ. ಇಂತಹ ಕೆಲವು ಸೊಲ್ಯೂಷನ್ಗಳು ಅಂಗಡಿಗಳಲ್ಲಿ ಸಿಗುತ್ತದೆ, ಮತ್ತೆ ಕೆಲವು ಮಕ್ಕಳಿಗೆ ಮತ್ತು ಶಿಶುಗಳಿಗೆ ಅಂತಾನೆ ಮಾಡಿರುವ ORS ಗಳು ಸಿಗುತ್ತವೆ.
ಮಕ್ಕಳಲ್ಲಿ ಡಿಹೈಡ್ರೇಷನ್ ಅನ್ನ ಗುರುತಿಸೋದು ಹೇಗೆ?
ಚಿಕ್ಕ ಮಕ್ಕಳಲ್ಲಿ ತಲೆಯಲ್ಲಿ ಒಂದು ತಗ್ಗು ಇದ್ದರೆ ಅದು ಡಿಹೈಡ್ರೇಷನ್ ಆಗಿರುವ ಲಕ್ಷಣ. ಅತ್ತಾಗ ಕಣ್ಣಲ್ಲಿ ನೀರು ಬರುವುದಿಲ್ಲ, ಬಾಯಿ ಒಣಗಿರುತ್ತೆ, ಮೂತ್ರ ಕಡಿಮೆ ಮಾಡುತ್ತವೆ, ಮೂತ್ರದ ಬಣ್ಣ ಗಾಢ ಹಳದಿ ಇರುತ್ತೆ, ಸದಾ ತೂಕಡಿಸುತ್ತಿರುತ್ತವೆ, ಉಸಿರಾಟ ಬಹಳ ಬೇಗ ಬೇಗನೆ ಇರುತ್ತದೆ, ಕೈಕಾಲಿನ ತುದಿಗಳು ತಣ್ಣಗೆ ಇರುತ್ತೆ. ವೈದ್ಯರು ಸಣ್ಣ ಮಕ್ಕಳಲ್ಲಿ ಈ ಲಕ್ಷಣ ಕಂಡೇ ಡಿಹೈಡ್ರೇಷನ್ ಆಗಿದೆ ಎಂದು ಪತ್ತೆ ಮಾಡಿ ಬಿಡುತ್ತಾರೆ. ಇದು ಹೌದೋ ಅಲ್ಲವೋ ಅಂತ ಗ್ಯಾರಂಟಿ ಮಾಡಿಕೊಳ್ಳೋದಕ್ಕೆ ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡಬಹುದು. ರಕ್ತದಲ್ಲಿರುವ ಸಕ್ಕರೆ ಲವಣಗಳ ಪ್ರಮಾಣಗಳನ್ನು ನೋಡುತ್ತಾರೆ, ಅದರಲ್ಲೂ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಪ್ರಮಾಣ ನೋಡುತ್ತಾರೆ. ಮೂತ್ರಪಿಂಡಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಅದಕ್ಕೂ ಬೇರೆ ವಿಶೇಷ ಪರೀಕ್ಷೆಗಳು ಉಂಟು. ಮೂತ್ರದ ಪರೀಕ್ಷೆಯು ಡಿಹೈಡ್ರೇಷನ್ ಬಗ್ಗೆ ತಿಳಿಸಬಹುದು.
ಡಿಹೈಡ್ರೇಷನ್ ಆದಾಗ ಬರೀ ನೀರು ಕುಡಿದ್ರೆ ಸಾಲದ?
ನಿಮಗೆ ಡಿಹೈಡ್ರೇಷನ್ ಆಗಿಲ್ಲದಿದ್ದಾಗ ಸಾಮಾನ್ಯವಾಗಿ ನೀರು ಕುಡಿಯುತ್ತಿದ್ದರೆ ಸಾಕು. ಆದರೆ ಡಿಹೈಡ್ರೇಷನ್ ಆದಾಗ ದೇಹದಲ್ಲಿ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಕೂಡ ಕಡಿಮೆ ಆಗುವುದರಿಂದ ಇವನ್ನು ನಾವು ಪೂರೈಸಬೇಕಾಗುತ್ತದೆ. ಆದ್ದರಿಂದ ಬರೀ ನೀರೇ ಕುಡಿದ್ರೆ ಆವಾಗ ಸಾಲುವುದಿಲ್ಲ. ORS ತೆಗೆದುಕೊಳ್ಳುವುದು ಒಳ್ಳೆಯದು.
ಸನ್ ಸ್ಟ್ರೋಕ್ ಅಂತಾರಲ್ಲ, ಹಾಗಂದ್ರೇನು?
ಅದು ಭಾರಿ ಬಿಸಿಲಿದ್ದರೆ, ಅದು ಈಗ ಇತ್ತೀಚೆಗೆ 37-38 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಆ ಟೈಮಲ್ಲಿ ನೀವು ಜಾಸ್ತಿ ಬಿಸಿಲಲ್ಲಿ ಓಡಾಡಿದಾಗ ನಿಮಗೆ ಹೆಚ್ಚು ಹೊತ್ತು ಅಲ್ಲೇ ತಿರುಗುತ್ತಿದ್ದರೆ ಈ ಲಕ್ಷಣಗಳು ಕಂಡು ಬರಬಹುದು. ಡಿಹೈಡ್ರೇಷನ್ ಜೊತೆಗೆ ದೇಹದ ತಾಪಮಾನ ಕೂಡ ಹೆಚ್ಚಾಗಿ ಬಿಡುತ್ತದೆ. ದೇಹದ ಉಷ್ಣತೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ದೇಹದ ಉಷ್ಣತೆ 104 ಡಿಗ್ರಿ ಫ್ಯಾರನ್ಹೀಟ್ ಗಿಂತ ಹೆಚ್ಚಾದರೆ ಕೆಲವು ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ನರಮಂಡಲಗಳ ಬಾಧೆಗಳು ಇರುತ್ತದೆ, ವಾಂತಿ, ತಲೆ ತಿರುಗುವುದು, ಗೊಂದಲ, ಮಂಪರ ಬರುವುದು ಆಗುತ್ತದೆ, ಕೆಲವೊಮ್ಮೆ ಮೂರ್ಛೆಯೂ ಕೂಡ ಹೋಗಬಹುದು. ಹೀಟ್ ಸ್ಟ್ರೋಕ್ ಆದಾಗ ಆಸ್ಪತ್ರೆಗೆ ಸೇರಿಸಬೇಕು. ಅಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ದ್ರವಗಳ ಪ್ರಮಾಣವನ್ನು ಹೆಚ್ಚಿಸಲು ಚಿಕಿತ್ಸೆ ಬೇಕಾಗುತ್ತದೆ.
ಕೇಳುಗರೆ, ಇದು ಈ ಪಕ್ಷದ ಊಟ ಪಾಠ. ನಿಮಗೆ ರುಚಿಸಿತೆ? ಇದನ್ನು ರಚಿಸಿದವರು ದೀಪಕ್ ಶಾಸ್ತ್ರಿ, ಡಾಕ್ಟರ್ ಜೆಆರ್ ಮಂಜುನಾಥ ಮತ್ತು ಕೊಳ್ಳೇಗಾಲ ಶರ್ಮಾ. ರೂಪಾಂತರ ಕೊಳ್ಳೇಗಾಲ ಶರ್ಮಾ ಮತ್ತು ಶರತ್ ಬೀಜೂರು. ಪ್ರಸ್ತುತಿ ಡಾಕ್ಟರ್ ಜೆಆರ್ ಮಂಜುನಾಥ್, ಅಮೃತೇಶ್ವರಿ ಹಾಗೂ ನವ್ಯ ಎನ್. ಊಟ ಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಧ್ವನಿ ಪತ್ರಿಕೆಯನ್ನು ಉಚಿತವಾಗಿ ನೀವು ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟ ಪಾಠದ ಬಗ್ಗೆ ನಿಮ್ಮ ಸಲಹೆ ಸಂದೇಹಗಳನ್ನು ನೇರವಾಗಿ 0821251519 ನಂಬರಿಗೆ ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿ ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟ ಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ವಂದನೆಗಳು.